ಚತುರ್ಥಿಯನ್ನು ಕಡಿಮೆ ಆಗೋ ಸಂಭವ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ನೆಮ್ಮದಿ ಕಾಣಿಸುತ್ತವೆ. ಈ ಮಾತು ಯೋಚನೆ ಮಾಡಿ, ಪಾರ್ಕಿಗೆ ಹೋಗ್ತಾರೆ ನೆಮ್ಮದಿ ಇದೆ, ದೇವಸ್ಥಾನಕ್ಕೆ ನೆಮ್ಮದಿ ಇದೆ, ಬೇರೆ ಕಡೆ ಹೋಗ್ತಾರೆ ಎಲ್ಲ ಕಡೆ ವೇರಿಯೇಷನ್ ಇದೆ. ಮತ್ತೆ ಪಾರ್ಕ್ ಹೋದ್ರೆ ಅನುಭವ ಬೇರೆ, ಅಲ್ಲಿಯೇ ಶಾಂತಿ ಬೇರೆ, ದೇವಸ್ಥಾನದ ಶಾಂತಿನೇ ಬೇರೆ. ಯಾತಕ್ಕೆ? ದೇವರ ವಿಗ್ರಹದಲ್ಲಿ ಸನ್ನಿಧಾನ ಇದ್ದಿದ್ದಕ್ಕೆ ಶಾಂತಿ ಸಿಕ್ಕೋದಾದ್ರೆ ನೀವು ಡೈರೆಕ್ಟ್ ದೇವರ ಹತ್ರ ಹೋದಾಗ ಸನ್ನಿಧಾನ ಶಾಂತಿ ಸಿಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮದ್ಭಾವಾಜ ಉಪಪದ್ಯತೆ, ನನ್ನ ಬಳಿ ಇರಬೇಕೆ ಅರ್ಹತೆಯನ್ನು ಪಡಿತಾನವನು. ಇಷ್ಟು ಹೇಳಿ ಪ್ರಕೃತಿಂ ಪುರುಷಂಚೈವ ವಿಧ್ಯಾನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಇನ್ನು ಮುಂದೆ ಪ್ರಕೃತಿ ಪುರುಷ ಅರ್ಜುನ ಇನ್ನೂ ಪ್ರಶ್ನೆಗಳು ಉಂಟು. ಮೊದಲೇ ಕೇಳಿದ್ದಾನೆ ಅರ್ಜುನ, ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಆರು ಪ್ರಶ್ನೆ ಕೇಳಿದ್ದ. ಇವತ್ತು ಕ್ಷೇತ್ರ ಆಯಿತು, ಜ್ಞಾನ ಆಯಿತು, ಜ್ಞೇಯ ಆಯಿತು. ಪುರುಷ ಪ್ರಕೃತಿಗಳ ಬಗ್ಗೆ ಹೇಳಬೇಕಾಗಿದೆ ಪರಮಾತ್ಮ. ಅದಕ್ಕೆ ಹೇಳುತ್ತಾನೆ, ಮೊದಲನೇದಾಗಿ ಪುರುಷ ಪ್ರಕೃತಿಗಳ ಒಂದು ವಿಶೇಷವಾದ ಹಿರಿಮೆ. ಭಗವದ್ಗೀತೆಯ ಶ್ಲೋಕ ಯಾರಿಗೂ ಅರ್ಥವೇ ಆಗಲಿಲ್ಲ, ಜನ ತಿಳ್ಕೊಂಡಿದ್ದಿಷ್ಟೇ. ಪುರುಷಂ ಪ್ರಕೃತಿಂಚೈವ ವಿಧ್ಯಾನಾದಿ ಉಭಾವಪಿ, ಪುರುಷನನ್ನ ಪ್ರಕೃತಿಯನ್ನ ಇಬ್ಬರನ್ನೂ ಕೂಡ ಅನಾದಿ ಎಂದು ತಿಳಿ, ಸಾಮಾನ್ಯವಾದ ಅರ್ಥ ಇದೆ. ಇದು ಎಲ್ಲೇ ಯಾವ ಪುಸ್ತಕದಲ್ಲಿ ಬೇಕಾದ ಟ್ರಾನ್ಸ್ಲೇಷನ್ ಇರುತ್ತೆ. ಆಚಾರ್ಯ ಹೇಳ್ತಾರೆ ಅಷ್ಟೇ ಅಲ್ಲ, ಪುರುಷ ಪ್ರಕೃತಿ ಇಷ್ಟು ಹೇಳಿ ಪರಮಾತ್ಮ ಸುಮ್ಮನೆ ಆಗಲಿಲ್ಲ, ಉಭವೂವಪಿ ಅಂತ ಕರೆದಿದ್ದಾರೆ. ಉಭವೂವಪಿ ಪ್ರಕೃತಿ ಪುರುಷ ಇಬ್ಬರನ್ನು ಅನಾದಿ ಎಂದು ತಿಳಿ. ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ವಿಕಾರಗಳು ಅಹಂಕಾರ ತತ್ವಾದ ಮೊದಲಾದವುಗಳೆಲ್ಲ ಕೂಡ, ಜೊತೆಗೆ ಗುಣಾಂಶ್ಚೈವ ಸತ್ವಗುಣ ರಜೋಗುಣ ತಮೋಗುಣ ಇದೆಯಲ್ಲ ಅವನ್ನ ಪ್ರಕೃತಿ ಸಂಭವಾನ್ ವಿಧಿ, ಪ್ರಕೃತಿಯಿಂದ ಹುಟ್ಟಿ ಬಂದವುಗಳು ಅಂತ ಅರ್ಥ ಮಾಡು, ಇವುಗಳಿಂದ ಹುಟ್ಟಿ ಬಂದವು ಅಂತ ಅರ್ಥ ಮಾಡಿಕೊಂಡ್ಬಿಡು ಅಂತ ಹೇಳಿದ. ಈ ಶ್ಲೋಕ ಒಗಟಿನ ಶ್ಲೋಕ ಇದ್ದ ಹಾಗೆ ಆಚಾರ್ಯ ಹೇಳ್ತಾರೆ, ಇಲ್ಲಿ ಪ್ರಕೃತಿ ಪುರುಷ ಇಬ್ಬರನ್ನ ತಿಳಿ ಅಂತ ಹೇಳಿದ, ಇಬ್ಬನ ಅನಾದಿ ಅಂತ ತಿಳಿ ಅಂತ ಹೇಳಿದ. ಎಷ್ಟು ಅಪೂರ್ವ ಅರ್ಥ ಹೇಳ್ತಾರೆ ಇಲ್ಲಿ. ಪ್ರಕೃತಿ ಅಂದರೆ ಬರೀ ಪ್ರಕೃತಿ, ಒಂದು ಪ್ರಕೃತಿ ಅಲ್ಲ, ಎರಡು ಪ್ರಕೃತಿ ಅಂತ ಹೇಳ್ತಾರೆ. ಪುರುಷ ಅಂದರೆ ಒಬ್ಬ ಪುರುಷನಲ್ಲ, ಇಬ್ಬರು ಪುರುಷರು. ಅರ್ಥ ಎಲ್ಲಿದೆ ಅಂದರೆ ಉಭವೂವಪಿ ಅಂತ ಪದ ಇದೆ. ಪ್ರಕೃತಿ ಮತ್ತೆ ಪರಮ ಪ್ರಕೃತಿ ಪುರುಷ ಅಂದರೆ ಎರಡಾಗೇ ಆಯಿತು. ಉಭವ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಪ್ರಕೃತಿಯಲ್ಲೂ ಎರಡು ವೆರೈಟಿ ಇದೆ, ಪುರುಷರಲ್ಲಿ ಎರಡು ವೆರೈಟಿ ಇದೆ ಅಂತ ಅರ್ಥ. ಪುರುಷ ಅಂದರೆ ಸಾಮಾನ್ಯವಾಗಿ ಚೇತನ, ಪ್ರಕೃತಿ ಅಂದರೆ ಜಡ ಅಂತ ಅರ್ಥ. ಪ್ರಕೃತಿ ಅಂದರೆ ಜಡ, ಪುರುಷ ಅಂದರೆ ಚೇತನ. ಇವತ್ತು ನಾವೆಲ್ಲ ನಮ್ಮ ಕಾಂಟ್ಯಾಕ್ಟ್ ಇರೋದೇ ಹಾಗೆ. ಜೀವ ಏನೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ಜಡಗಳ ಮೂಲಕ ವ್ಯವಹಾರ ಮಾಡೋದನ್ನು ನೋಡ್ತೇವೆ ನಾವೀಗ. ಆದ್ದರಿಂದ ನೀರು ತರ್ತಾನೆ, ಕೊಡದಲ್ಲಿ ನೀರು ತರ್ತಾನೆ, ಕೊಡ ಜಡ ಪದಾರ್ಥ, ಇವನು ನೀರು ತರ್ತಾನೆ. ಅದೇ ನೀರು ಬರೋದಿಲ್ಲ, ಇವನು ತರಬೇಕು, ಅದು ಬರೀ ಅವನು ತರಕ್ಕೆ ಬರೋದಿಲ್ಲ, ಕೊಡಬೇಕು. ಮತ್ತೆ ಪುರುಷ ಪ್ರಕೃತಿ, ಪುರುಷ ಪ್ರಕೃತಿಗಳ ಸೇರಿಯೇ ಪ್ರತಿಯೊಂದು ಕೆಲಸ ಆಗೋದು, ಇಲ್ಲದ ಕೆಲಸ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇವೆರಡು ಅನಾದಿಗಳು ಅಂತ ಪರಮಾತ್ಮ ಹೇಳಿದ. ಇಲ್ಲಿ ಪುರುಷ ಎರಡು ಮತ್ತು ಪ್ರಕೃತಿ ಎರಡು. ಪ್ರಕೃತಿ ಎರಡು ಅಂದರೆ ಯಾವುದು? ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಇದು ಜಡ ಪ್ರಕೃತಿ ಅಂತ ಹೇಳಿದರೆ ಮೂಲ ಜಡ ಪ್ರಕೃತಿ ಅಂತ ಕರೀತಾರೆ. ಇನ್ನೊಂದು ಚೇತನ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಜಡ ಪ್ರಕೃತಿ, ಚೇತನ ಪ್ರಕೃತಿ. ಮಧ್ವಾಚಾರ್ಯ ಒಬ್ಬರೇ ಇದನ್ನು ಬರೆದವರು, ಯೋಚನೆ ಮಾಡಿ. ಅಲ್ಲ ಏನು ಬಹಳ ಇದು ಆಧಾರ ಇಲ್ಲಿ ಅಂತ ಯಾರು ಕೇಳ್ಬೋದು ಅಷ್ಟೇ. ಇದಕ್ಕೆ ಆಧಾರ, ಇದಕ್ಕೆ ಆಚಾರ್ಯ ಬೇಕಾಷ್ಟು ಆಧಾರ ಕೊಡ್ತಾರೆ, ಅತಿ ಮುಖ್ಯವಾದ ಆಧಾರ ಕೊಡ್ತಾರೆ. ಎಂಟೇ ಅಧ್ಯಾಯ ಮರ್ತುಬಿಟ್ಟಿದ್ದೀರಿ, ಆಗ್ಲೇ ಓದಿ ಅಂತ ಹೇಳ್ತಾರೆ. ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇಪರಾಂ ಜೀವಭೂತಾಂ ಮಹಾಬಾಹೋ ಅಂತ ಭಗವಂತ ಹೇಳಿದ್ದ. ಏದಂ ಧಾರ್ಯತೆ ಜಗತ್. ಅಹಂಕಾರಾದಿಗಳನ್ನು ಎಂಟನ್ನು ಹೇಳಿಬಿಟ್ಟು ಅರ್ಜುನ, ಇವಿಷ್ಟು ಜಡ ಪ್ರಕೃತಿ, ಇನ್ನೊಂದು ಪ್ರಕೃತಿ ಇದೆ ಜೀವಭೂತಾಂ ಮಹಾಬಾಹೋ, ಅದು ಚೇತನ ಪ್ರಕೃತಿ ಅಂತ ಹೇಳಿದ್ದ. ಅಲ್ಲಿ ಗೀತೆಯಲ್ಲಿ ಹೇಳಿದ್ದನ್ನೇ ಸೇರಿಸ್ತಾ ಹೋದ್ರೆ ಇನ್ಯಾವುದನ್ನು ಸೇರಿಸೋದಾಗಿದ್ರೆ, ಈಗ ಡೇಟಾನೇ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಗೀತಾರ್ಥ ಏನಾಗುತ್ತೆ? ಎಂಟನೇ ಅಧ್ಯಾಯದಲ್ಲಿ ಎರಡು ಪ್ರಕೃತಿಗಳ ಉಲ್ಲೇಖ ಬಂದಿದೆ ಈಗಾಗಲೇ. ಆ ಪ್ರಕೃತಿಯ ಮೇಲೆ ನಾನಿದ್ದೇನೆ ಅಂತ ಹೇಳಿದ. ಜಡ ಪ್ರಕೃತಿಯ ಮೇಲೆ ಮಹಾಲಕ್ಷ್ಮಿ, ಅವರ ಮೇಲೆ ನಾನಿದ್ದೇನೆ, ನನ್ನ ಮೇಲೆ ಯಾರೂ ಇಲ್ಲ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ಈ ಶ್ಲೋಕ ಬಂದಿರೋದು ಅಲ್ಲೇ. ಆದ್ದರಿಂದ ಎರಡು ಪ್ರಕೃತಿಗಳಿವೆ, ಒಂದು ಜಡ ಪ್ರಕೃತಿ, ಒಂದು ಚೇತನ ಪ್ರಕೃತಿ. ಇಬ್ಬರು ಪುರುಷರಿದ್ದಾರೆ, ಇಬ್ಬರು ಪುರುಷರಿದ್ದಾರೆ. ಒಬ್ಬ ಸ್ವತಂತ್ರ ಪುರುಷ ಪರಮಾತ್ಮ, ಅಸ್ವತಂತ್ರ ಪುರುಷ ಜೀವ. ಹೀಗೆ ಎರಡು ಪುರುಷರು, ಎರಡು ಜೀವರು, ಎರಡು ಪ್ರಕೃತಿಗಳು. ಈ ಶ್ಲೋಕಕ್ಕೆ ಅರ್ಥ ತಿಳ್ಕೊಂಡಾಗ ಆಗ ನಿಜವಾದ ಚಿತ್ರ ಅದು. ಅದಕ್ಕೆ ಅರ್ಜುನನಿಗೆ ಬರೀ ಒಂದು ಪ್ರಕೃತಿ ಒಂದು ಪುರುಷ ಆಗಿದ್ರೆ ಅರ್ಜುನ ಪ್ರಶ್ನೆ ಯಾಕೆ ಕೇಳಬೇಕು? ನಮಗೆ ಗೊತ್ತಾಗಲ್ಲ ಅರ್ಜುನ ಯಾಕೆ ಕೇಳಬೇಕು ಈ ವಿಷಯ ಎಲ್ಲ ಕೂಡ. ಇಷ್ಟೆಲ್ಲ ತಿಳ್ಕೊಳ್ಳೋದಕ್ಕೆ ಅರ್ಜುನ ಕೃಷ್ಣನತ್ತಿ ಕೇಳಬೇಕಾಗಿದ್ದಲ್ಲ ಅದನ್ನೆಲ್ಲ ಕೂಡ. ಭಗವಂತ ಯಾತಕ್ಕೆ ಉತ್ತರ ಕೊಡ್ತಾರೆ ಅಂದರೆ, ಜನ ತಿಳ್ಕೊಂಡ ಪ್ರಕೃತಿ ಒಂದೇ, ಎರಡಿವೆ ಅರ್ಜುನ ಅಂತ ಹೇಳಿದ. ಜನ ತಿಳ್ಕೊಂಡ ಪುರುಷ ಒಂದೇ, ಇಬ್ಬರಿದ್ದಾರೆ, ಅದು ಭಗವದ್ಗೀತೆ ಆಯ್ತಾನೆ. ಅಂದರೆ ಯಾವುದು ನಮಗೆ ಗೊತ್ತಿಲ್ಲ ಅದರ ಮೇಲೆ ಪರಮಾತ್ಮ ಹೇಳುತ್ತಾನೆ. ಬರೀ ಪ್ರಕೃತಿ ಪುರುಷ ಅಷ್ಟೇ ಹೇಳಿಬಿಟ್ರೆ ಸಾಂಖ್ಯರು ಅದನ್ನು ಒಪ್ಕೊಂಡಿದ್ರು. ಒಬ್ಬ ಪ್ರಕೃತಿ ಒಬ್ಬ ಪುರುಷನ ಸಾಂಖ್ಯ ಬತ್ತವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಅದು ಭಗವಂತನ ಸಿದ್ಧಾಂತ ಅಲ್ಲ. ಅದು ಮುಂದೆ ಹೇಳ್ತಾನೆ, ಈ ಸಾಂಖ್ಯ ನನಗೆ ಬೇಕೇ ಬೇಕಿಲ್ಲ, ಇನ್ನೊಂದು ಸಾಂಖ್ಯ ಇದೆ ಅಂತ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಅಂತ ಹೇಳಿದ್ದಾರೆ. ಅದು ಕೃತಾಂತ ಸಾಂಖ್ಯ ಅಂತ ಹೇಳಿದ್ರೆ ಕಪಿಲ ಪ್ರೋಕ್ತವಾದ ಸಾಂಖ್ಯ, ಭಗವಂತನ ಕಪಿಲ ರೂಪದಿಂದ ಬಂದ ಸಾಂಖ್ಯ. ಅದರಲ್ಲಿ ಇಬ್ಬರು ಪ್ರಕೃತಿಗಳ ಉಲ್ಲೇಖ ಇದೆ, ಇಬ್ಬರು ಪುರುಷರ ಉಲ್ಲೇಖ ಇದೆ. ಇದು ನಮಗೆ ಗೊತ್ತಾದರೆ ನಿಜವಾಗಲೂ ಸಾಂಖ್ಯ ಫಿಲಾಸಫಿ ಎಲ್ಲಿ ತಪ್ಪಿತು ಅಂತ ಗೊತ್ತಾಗುತ್ತೆ. ಸಾಂಖ್ಯ ತತ್ವ ದರ್ಶನ ಫೇಲ್ ಆಗಿದ್ದು ಒಬ್ಬೇ ಪುರುಷನ ಗುರುತಿಸಿದ್ರಿಂದ. ಆಫೀಸ್ಗೆ ಹೋಗ್ತಾನೆ ನೋಡಿ, ಒಬ್ಬ ಮುಖ್ಯಾಧಿಕಾರಿ ಇದ್ದಾನೆ, ಸಬಾರ್ಡಿನೇಟ್ಸ್ ಎಲ್ಲ ಇದ್ದಾರೆ, ಒಬ್ಬನೇ ಇಲ್ಲ. ಒಬ್ಬನೇ ಇದ್ರೆ ಆಫೀಸರೇ ಆಗೋದಿಲ್ಲ. ಪಿ ಟು ಪಿ ಅಂತಾರಲ್ಲ, ಪ್ರಿನ್ಸಿಪಾಲ್ ಟು ಪಿ, ಅವನು ಒಬ್ಬನೇ ಸಾರ್ ಅಂತ ಕೇಳಿದ್ರೆ ಯಾವ ಮಾರ ಆಫೀಸ್ ಮಾರ, ನಮ್ಮ ಮನೆಗಿರೋ ವಾಸಿ ಅಂತ ಹೇಳಿರ್ತಾನೆ. ಅದು ಬೇಕಾದ್ರೆ ಆಗ ಆಫೀಸರ್ ಅಂತ ಹೆಸರು ಬರೋದು. ಇವತ್ತು ಭಗವಂತ ಅವರು ಮುಖ್ಯ ಪುರುಷ, ಉಳಿದವರು ಸಹಕಾರಿ ಪುರುಷರು. ಭಗವಂತ ಯಾರು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅವನು ಪರಮ ಪುರುಷ ಅಂತ ಕರೀತಾರೆ. ಪರಮ ಪುರುಷ ಹರಿ ಗೋವಿಂದ ಅಂತೇವಲ್ಲ, ಅವನು ಪರಮ ಪುರುಷ. ಅವನು ಇನ್ನೊಬ್ಬ ಪುರುಷ ಸಾಮಾನ್ಯ ಪುರುಷ. ಇದೆಲ್ಲಿ ಬಂತು ಅಂದ್ರೆ ಹದಿನೈದನೇ ಮುಂದಕ್ಕೆ ಓದ್ತೇವೆ, ಕೊನೆಗೆ ಓದಿ ಅದನ್ನ. ದ್ವಾಯೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ. ಕ್ಲಿಯರ್ ಆಗಿ ಇಬ್ಬರು ಪುರುಷ ಉಲ್ಲೇಖ ಇದೆ. ಆಶ್ಚರ್ಯ, ಈ ಶ್ಲೋಕಕ್ಕೆ ಯಾರೂ ಬರೋದಿಲ್ಲ ತಮಾಷೆ ಅಂತ ಕೇಳಿದೆ. ಈ ಗೀತಾರ್ಥ ಬರೆದಿದ್ದು ಏನು ಹಾಗಿತ್ತು ಅಂತ ಪ್ರಶ್ನೆ ಬರ್ತದೆ. ನಮಗೆ ಅರ್ಥ ಆಗದ್ದು ನೀವು ಬರೆದ್ರೆ ಸರಿ, ನಮಗೆ ಗೊತ್ತಾಗದಷ್ಟೇ ಬರೀಲಿಕ್ಕಾಗದೆ ಹೋದ್ರೆ ಇದೆಂತ ಯೋಚನೆ ಆಗಬಹುದು. ಈ ದೃಷ್ಟಿಯಲ್ಲಿ ನಿಜವಾಗಲೂ ಕೂಡ ಇಬ್ಬರು ಪುರುಷರು, ಇಬ್ಬರು ಪ್ರಕೃತಿಗಳು, ಜಡ ಪ್ರಕೃತಿ, ಚೇತನ ಪ್ರಕೃತಿ, ಮೂಲ ಜಡ ಪ್ರಕೃತಿ ಮಹಾಲಕ್ಷ್ಮಿ, ಅನಂತರ ಜೀವರಗಳು, ಬ್ರಹ್ಮಾದಿಗಳೆಲ್ಲ ಒಂದು ರೀತಿಯ ಜೀವರಗಳು. ಅವರೆಲ್ಲ ಅಸ್ವತಂತ್ರರು. ಪರಮಾತ್ಮ ಇದ್ದಾನಲ್ಲ, ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರೋ ಭಗವಾನ್ ವಿಷ್ಣು. ಆದ್ದರಿಂದ ಪರಮಪುರುಷ ಮೇಲಿದ್ದಾನೆ. ಇವರಿಬ್ಬರು ಎಲ್ಲರೂ ನಾಲ್ಕು ಜನ ಏನಿವರು? ಅನಾದಿ ಅಂತ ಹೇಳಿದರು. ಮಹಾಲಕ್ಷ್ಮಿ ಅನಾದಿ, ಮೂಲ ಜಡ ಪ್ರಕೃತಿ ಅನಾದಿ, ಪರಮಾತ್ಮ ಅನಾದಿ, ಜೀವರೆಲ್ಲ ಕೂಡ ಅನಾದಿ. ಈ ನಾಲ್ಕು ಅನಾದಿಗಳ ಮಧ್ಯೆ ಜಗತ್ತು ನಡೀತಾ ಇದೆ. ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ್. ಈ ಪ್ರಕೃತಿಯಿಂದಾಗಿ ಅದರ ವಿಕಾರಗಳು ಹುಟ್ಟಿ ಬರ್ತಾ ಇವೆ. ಹಾಲಿನಿಂದ ಮೊಸರು, ಬೆಣ್ಣೆಯೆಲ್ಲ ಬರಹ. ಪ್ರಕೃತಿಯಿಂದ ಅನೇಕ ಹಂತದಲ್ಲಿ ಈ ಪ್ರೊಡಕ್ಷನ್ ನಡೀತಾ ಬರುತ್ತೆ ಅಂತ ಹೇಳಿದ್ದಾರೆ. ಅನಂತರ ಪುರುಷ, ಪುರುಷ ಹಾಗೇನೆ, ಅಸ್ವತಂತ್ರ ಪುರುಷನಾದ ಜೀವನೂ ಕೆಲಸ ಮಾಡ್ತಾನೆ, ಪರಮಾತ್ಮನೂ ಕೆಲಸ ಮಾಡ್ತಾನೆ. ಪರಮಾತ್ಮನು ಸ್ವತಂತ್ರವಾದ ಕೆಲಸ, ಜೀವನದು ಪರಮಾತ್ಮನ ದಯೆಯಿಂದ ಅವನ ಒಳಗೆ ಪ್ರವೇಶ ಮಾಡಿ ಮಾಡಿಸ್ತಕ್ಕಂಥ ಕೆಲಸ. ಇವೇ ಪ್ರಕೃತಿ ಪುರುಷರ ರೋಲ್ ಏನು ಅಂತ ಪರಮಾತ್ಮ ವಿವರಣೆ ಕೊಡ್ತಾನೆ. ಪ್ರಕೃತಿಯ ರೋಲ್ ಏನು, ಪುರುಷರ ರೋಲ್ ಏನು, ಎಷ್ಟು ಚೆನ್ನಾಗಿರೋ ಶ್ಲೋಕಗಳು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಇದರಲ್ಲಿ ಪುರುಷರ ಮತ್ತು ಪ್ರಕೃತಿಗಳ ರೋಲ್ ಎಂಬುದು ಸರಿಯಾಗಿ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಕಾರ್ಯ ಮತ್ತು ಕಾರಣಗಳಿಗೆ ಸಾಧನವಾಗಿ ಪ್ರಕೃತಿ ಇದೆ. ಈ ಸುಖ ದುಃಖಗಳ ಭೋಗಕ್ಕೆ ಅಧಿಷ್ಠಾನವಾಗಿ ಜೀವ ಇದ್ದಾನೆ, ಕರ್ತೃವಾಗಿ ಭೋಕ್ತೃವಾಗಿ ಜೀವ ಇದ್ದಾನೆ. ಪ್ರಕೃತಿಗೆ ಭೋಕ್ತೃತ್ವ ಇಲ್ಲ. ಜಡ ಪದಾರ್ಥ ಎಷ್ಟೇ ದೊಡ್ಡದಿರಲಿ ಅದಕ್ಕೆ ತನ್ನನೇ ತ ಎಂಜಾಯ್ ಮಾಡೋ ಶಕ್ತಿ ಅದಕ್ಕಿಲ್ಲ. ಪ್ರಕೃತಿ ಯಾವಾಗಲೂ ಕೂಡ ಪ್ಯಾಸಿವ್. ಅದು ಚೇತನ ಜೀವ ಇದ್ದಾನೆ, ಅವನು ಎಂಜಾಯ್ ಮಾಡುತ್ತಾನೆ. ಅದು ಭೋಕ್ತೃತ್ವ ಅನ್ನೋದು ಜೀವನಿಗೆ, ಕಾರ್ಯಕಾರಣ ಕರ್ತೃತ್ವ ಮಾತ್ರ ಪ್ರಕೃತಿಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರಕೃತಿ ಮತ್ತು ಪುರುಷರ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ಕಾರ್ಯಕಾರಣ ಅಂದ್ರೆ ಏನು? ಕಾರ್ಯ ಅಂದ್ರೆ ದೇಹ, ಕರಣಗಳು ಅವೆಲ್ಲ ಇಂದ್ರಿಯಗಳು ಅಂತ ಅರ್ಥ. ದೇಹದ ಉತ್ಪತ್ತಿಗೂ ಪ್ರಕೃತಿ ಬೇಕೇ ಬೇಕು, ಇಂದ್ರಿಯಗಳಿಗೂ ಪ್ರಕೃತಿ ಬೇಕೇ ಬೇಕು. ಆದ್ರಿಂದಾನೆ ಇವನ್ನೆಲ್ಲ ಪ್ರಕೃತಿ, ಪ್ರಾಕೃತ ಅಂತ ಕರೆಯೋದು. ಇಡೀ ಇಂದ್ರಿಯಗಳು ಪ್ರಾಕೃತ, ದೇಹವೂ ಪ್ರಾಕೃತ. ಅದಕ್ಕೋಸ್ಕರನೇ ಎಲ್ಲ ಪ್ರಕೃತಿಯಿಂದನೇ ಬಂದಿರೋದ್ರಿಂದ ಇದಕ್ಕೆ ಒಂದು ಉದಾಹರಣೆಗೆ ಯೋಚನೆ ಮಾಡಿ. ಒಂದು ಗಡಿಗೆ ಮಾಡಬೇಕಾಗಿದೆ, ಮಣ್ಣಿದೆ, ಗಡಿಗೆ ಆಗೋದಿಲ್ಲ. ಕುಂಬಾರ ಇದ್ದಾನೆ, ಗಡಿಗೆ ಆಗೋದಿಲ್ಲ. ಕುಂಬಾರನು ಬೇಕು, ಮಣ್ಣು ಬೇಕು, ಅವಾಗ ಗಡಿಗೆ ಆಗುತ್ತೆ. ಅದಕ್ಕೆ ಕುಂಬಾರ ಪುರುಷ, ಗಡಿಗೆ ಪ್ರಕೃತಿ, ಅದರಿಂದ ಹುಟ್ಟಿದ ಕಾರ್ಯ ಈ ಗಡಿಗೆ. ಆ ಗಡಿಗೆ ಹುಟ್ಟಬೇಕಾದ್ರೆ ಇಬ್ಬರೂ ಬೇಕದಕ್ಕೆ, ಒಬ್ಬರಿಂದ ಆಗೋದಿಲ್ಲ ಕೆಲಸ, ಇಬ್ಬರೂ ಬೇಕದಕ್ಕೆ. ಅದಕ್ಕೆ ಪುರುಷನ ರೋಲ್ ಎಲ್ಲ ಒಂದು, ಅದೆಲ್ಲ ಎಂಜಾಯ್ ಮಾಡೋಣ. ಅವನು ದುಡ್ಡು, ನೀವು ಮಂಡಿ ದುಡ್ಡು ಕೊಟ್ಟು ಬರೋದಿಲ್ಲ, ಕುಂಬಾರ ದುಡ್ಡು ಕೊಟ್ಟು ಬಿಡ್ತೀರಿ. ಅವನು ಎಂಜಾಯ್ ಮಾಡ್ತಾನೆ, ಹಣವನ್ನ ಇದು ಮಾಡೋದು ಅದನ್ನು ಉಪಯೋಗಿಸೋದು ಅವನು. ಇದಕ್ಕೆ ಆ ಶಕ್ತಿ ಇಲ್ಲ. ಮಾಡ್ಲಿಕ್ಕೆ ಮಾತ್ರ ಉಪಾದಾನ ಕಾರಣವ ಮೆಟೀರಿಯಲ್ ಕಾಸ್ ಅಂತ ಕರೀತಾರೆ ನಮ್ಮ ಮಾಡರ್ನ್ ಟರ್ಮ್ಸ್ ನಲ್ಲಿ. ಮೆಟೀರಿಯಲ್ ಕಾಸ್ ಅಂದ್ರೆ ಮಡ್ ಅದು, ಮೆಟೀರಿಯಲ್ ಕಾಸ್ ಅದು. ಆದರೆ ಹೊರಗಿರ್ತಕ್ಕಂತಹ ಒಳಗೆ ಜೀವ ಇದ್ದಾನಲ್ಲ ಅವನು ಪುರುಷ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹ ಜಡ ಪದಾರ್ಥ, ಪ್ರಕೃತಿಯಿಂದ ಮಾಡಿದ್ದು. ಅದಕ್ಕೆ ಪ್ರಕೃತಿ ವಾಪಸ್ ಸೇರ್ಕೊಂಡ್ಬಿಡತ್ತೆ. ಜೀವ ಸತ್ತ ಮೇಲೆ ದೇಹ ಇರುತ್ತಲ್ಲ, ಪ್ರಕೃತಿಗೆ ವಾಪಸ್ ಹೋಗಿಬಿಡತ್ತೆ. ಅವನಿದ್ದಾಗಲೇ ಇಟ್ಬಿಟ್ರೆ ಕೊಲೆ ಆಗುತ್ತದೆ. ಆ ಹೇಗೋ ಪ್ರಕೃತಿ ವಾಪಸ್ ಹೋಗುತ್ತೆ ಅಂತ ಬದುಕನ್ನು ಇಟ್ಬಿಟ್ರೆ ಸೀದ ಕೇಸ್ ಆಗ್ತಾರೆ. ಬಾಡಿ ಡೆಡ್ ಬಾಡಿ ಹಿಡಿದ್ರೆ ಹೋದ್ರೆ ಕೇಸ್ ಆಗ್ತಾರೆ. ಇದು ತಮಾಷೆ. ಇವನ್ ಲೈವ್ ಇದ್ದಾಗ ಇಟ್ಬಿಟ್ರೆ ಕೊಲೆ ಆಗುತ್ತೆ, ಹಿಡಿದ ಹೋದ್ರೆ ದೇಶ ಹಾಳು ಮಾಡ್ತಾನ ಅವನಿಗೆ. ಕೊಳೆದು ಹೆಣ ಕೊಳ್ಳೆ ಶುರು ಆಯ್ತು ಅಂತ ಕೇಳಿದ್ರೆ ಇಡೀ ಪರಿಸರ ಹಾಳಾಗಿ ಹೋಗ್ಬಿಡುತ್ತೆ. ಎಷ್ಟು ಆಶ್ಚರ್ಯ ಇದು! ಏನ್ ಡಿಫ್ರೆನ್ಸ್ ಎಲ್ಲಿಂದ ಬಂತಿದು? ಎಲ್ಲಿವರೆಗೆ ಒಳ ಪುರುಷ ಇದ್ದ ಅಲ್ಲಿವರೆಗೂ ಅದಕ್ಕೆ ಮೂಮೆಂಟ್ ಇತ್ತು, ಪುರುಷ ಹೋದ ಮೂಮೆಂಟ್ ಸ್ಟಾಪ್ ಆಗ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಹೋದ್ರು ಹೋದ್ರು ಅಂತ ಅಷ್ಟೇ. ಹೋದ್ರು ಇಲ್ಲಿ ಇದೇ ಇದ್ದಾರೆ ಅಂತ ಕೇಳಿದ್ರೆ, ಬಾಡಿ ವ್ಯಕ್ತಿ ಒಂದೇ ಆಗಿದ್ರೆ ಹೋದ್ರು ಎಲ್ಲೋ ಇಲ್ಲೇ ಇದ್ದಾರೆ ಅನ್ನೋ ರೀತಿ ಕೇಳಬೇಕಾಗಿತ್ತು. ಇದನ್ನು ಇಟ್ಟು ಕೂತ್ಕೊಂಡು ವಾಚನೆ ಶುರುವಾಗುತ್ತೆ, ಗಲಾಟೆ ಶುರುವಾಗುತ್ತೆ. ಏ ಮೊದಲಿದ್ರು ಕಿರಿಚಿದ್ರೆ ಏನು ಕೇಳೋದೇ ಇಲ್ಲ. ಮೊದಲು ರೆಸ್ಪಾಂಡ್ ಮಾಡ್ತಿದ್ದ, ಯಾಕೆ ಅವನು ಹೇಳಿದ್ರಲ್ಲ ಸುಖ ದುಃಖ ಪುರುಷ ಸುಖ ದುಃಖ ನಮ್ಮ ಭೋಕ್ತೃತ್ವೇ ಹೇತು ರುಚ್ಯತೆ. ಸುಖ ದುಃಖಗಳ ಭೋಗಕ್ಕೆ ಬದುಕಿದವನು ಸ್ವಲ್ಪ ಮುಟ್ಟಿ ಹಯ ಅಂತಾನೆ, ಬರೆ ಕೊಟ್ಬಿಡಿ ತೀರ್ಬಿಡ್ತಾರೆ, ಹಣ ಸುಡ್ತಾರೆ, ಏನೂ ಆಗೋದಿಲ್ಲ, ಮೂವ್ಮೆಂಟೇ ಇಲ್ಲ ಅದಕ್ಕೆ. ಯಾಕೆ? ಅದಕ್ಕೆ ಭೋಕ್ತೃತ್ವನೇ ಇಲ್ಲ, ಅದು ಬರೀ ಕಾರ್ಯಕಾರಣ ಕರ್ತೃತ್ವ ಇರೋದು, ಭೋಕ್ತೃತ್ವ ಇಲ್ಲ ಅದಕ್ಕೆ. ಆದ್ದರಿಂದ ಜಡವನ್ನು ಸುಟ್ಟರೆ ಯಾರು ಕೊಲೆ ಅಂತ ಕರೆಯೋದಿಲ್ಲ. ಚೇತನ ಎಂಟ್ರಿ ಆದ ತಕ್ಷಣ ಅದಕ್ಕೆ ಆ ಲೈಫೇ ಚೇಂಜ್, ಲೈಫ್ ಅಂತ ಕರೆಯೋದು ಅದನ್ನೇ. ಲೈಫ್ ಎಲ್ಲ ಚೇತನನ ಭಾಗ, ಮೆಟೀರಿಯಲ್ ಮ್ಯಾಟರ್ ಎಲ್ಲ ಈ ಪ್ರಕೃತಿಯ ಭಾಗ. ಮ್ಯಾಟರ್ ಮತ್ತು ಲೈಫ್ ಅಂತ ಡಿಸ್ಟಿಂಗ್ವಿಷ್ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿ ಪುರುಷರ ಸ್ವಭಾವ ಏನು ಅಂತ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಯಾವುದೇ ವಸ್ತುವನ್ನು ಎಷ್ಟೇ ಎಫಿಷಿಯೆಂಟ್ ಕುಂಬಾರನಾದರೂ ಕೂಡ ಅವನಿಗೆ ಮಣ್ಣು ಕೊಡದೆ ಹೋದರೆ ಎಂದೂ ಗಡಿಗೆ ಮಣ್ಣಕ್ಕಾಗೋದಿಲ್ಲ. ಅವನಿಗೆ ಮಣ್ಣು ಬೇಕೇ ಬೇಕು, ಪ್ರಕೃತಿ ಬೇಕೇ ಬೇಕು. ಅದೇ ರೀತಿ ಪ್ರಕೃತಿ ಎಷ್ಟೇ ನೀವು ಬಂಗಾರದ ಬೇಕಾದರಾಗಿರಲಿ, ಏ ಮಣ್ಣಿನ ಕೊಡ ಬೇಡ ಬಂಗಾರದ ಕೂಡ ಮಾಡಿಕೊಡ್ತೀರಾ ಕುಂಬಾರ ತಗೊಳ್ಳದೆ ಅಂತ ಕೇಳಿದರೆ ಹುಚ್ಚ, ಬೇಕೇ ಬೇಕದೆ. ಪ್ರಕೃತಿ ಪುರುಷರ ಸಮಾಗಮ ಬೇಕೇ ಬೇಕು. ಆದ್ದರಿಂದ ಪುರುಷ ಸುಖ ದುಃಖ ನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಇದು ನಮಗೆ ಅರ್ಥವಾದರೆ ಭೋಕ್ತೃ ಬೇರೆ, ಈ ಕಾರ್ಯಕ ಉಪಾದಾನ ಕಾರಣ ಬೇರೆ. ಭೋಕ್ತೃ ಅಂಬುದು ನಿಮಿತ್ತ ಕಾರಣ, ಅದು ಉಪಾದಾನ ಕಾರಣ. ಕುಂಬಾರನ ಜಾಗದಲ್ಲಿ ಇದು ವ್ಯಕ್ತಿ, ಮಣ್ಣಿನ ಜಾಗದಲ್ಲಿ ಪ್ರಕೃತಿ. ಹೀಗಿದೆ ಪರಮಾತ್ಮ ಮುಂದೆ ಹೇಳುತ್ತಾನೆ, ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೇ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಎಲ್ಲ ಹೇಗೆ ಸಂಸಾರ ಮುಂದುವರಿಯುತ್ತೆ ಹೇಳುತ್ತಾರೆ. ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಈ ಜೀವ ಇದ್ದಾನೆ, ಅವನು ತಿನ್ನಕ್ಕೆ ಊಟ ಮಾಡಕ್ಕೆ ಬರುತ್ತೆ, ಅವನಿಗೆ ಊಟ ಮಾಡಕ್ಕೆ ಬರುತ್ತೆ. ಆದರೆ ಡೈರೆಕ್ಟ್ ಊಟ ಮಾಡಕ್ಕೆ ಬರೋದಿಲ್ಲ, ಅವನಿಗೆ ಕೈ ಬೇಕು, ಅವನಿಗೆ ಬಾಯಿ ಬೇಕು, ಬಾಯಿಂದ ಅಗಿಬೇಕು, ಹೊಳೆಗೆ ಹೋಗಬೇಕು. ಇದೆಲ್ಲ ಏನು? ಪ್ರಕೃತಿಯ ಹೆಲ್ಪ್ ಇಲ್ಲದೆ ಹೋದರೆ ತಿನ್ನಕ್ಕೆ ಬರೋದಿಲ್ಲ ಅವನಿಗೆ. ಪುರುಷ ಪ್ರಕೃತಿ ಸ್ಥೋಹಿ, ಅದಕ್ಕೆ ಪರಮಾತ್ಮ ಹೇಳುತ್ತಾನೆ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಪ್ರಕೃತಿಯ ಒಳಗಿರತಕ್ಕಂಥ ಜೀವ, ದೇಹ ಅಂಬೋದು ಪ್ರಕೃತಿಯಿಂದ ಬಂದಿದ್ದು, ಒಳಗಿರೋ ಜೀವ ಪುರುಷ, ಒಳಗಿರೋ ಜೀವ ಪುರುಷ, ಇದು ಪ್ರಕೃತಿ. ಇದು ಈ ಅರ್ಥ ಯೋಚನೆ ಮಾಡಿದರೆ ಇವತ್ತು ತಿನ್ನೋದಕ್ಕೆ ಹೆಣದ ಬಾಯಲ್ಲಿ ಯಾರು ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ತಿನ್ನೋದು ಸಿಕ್ತೀನಿ ಅದಕ್ಕಿಲ್ಲ, ಭಾರಿ ಪ್ರಿಯ ಆಗಿತ್ತು ಕಾಸಿಯಲ್ಲ ಹೆಣದ ಬಾಯಲ್ಲಿ ಹಾಕಿದರೆ ಅದು ವೇಸ್ಟ್ ಅಷ್ಟೇ. ಏನಾಗಿ ನೀರು ಹಾಕಿದ್ರೆ ಆಗ ಹರ್ಕೊಂಡು ಬರುತ್ತೆ, ಏನು ಬರೋದೇ ಇಲ್ಲ ಅದರಿಂದ. ಕಾರಣ ಏನು? ಭೋಕ್ತೃತ್ವ ಇಲ್ಲೇ ಇಲ್ಲ ಅದಕ್ಕೆ, ಭೋಕ್ತೃತ್ವ ಇಲ್ಲ. ಆ ಚೇತನ ಕೊಡಬೇಕು ಅಂತೀರಿ, ಚೇತನ ಅಲ್ಲಿಲ್ಲ, ಈಗ ತಗೊಳಕ್ಕೆ ಬರೋದಿಲ್ಲ ಅದಕ್ಕೆ. ಅದಕ್ಕೆ ಪ್ರಕೃತಿ ಸಭಾಷೆ ಅದೇ ತಿನ್ನಕ್ಕೆ ಬರೋದಿಲ್ಲ, ಅದಕ್ಕೆ ಅದೇ ತಿನ್ನಕ್ಕೆ ಅದಕ್ಕೆ ಬರೋದೇ ಇಲ್ಲ. ಪುರುಷ ತಿನ್ನಬೇಕು, ಅದಿರಬೇಕಷ್ಟೆ. ಅನ್ನ ಸಾರಿ ಏನೇನು ತಿಂತಾನೆ, ಎಲ್ಲ ಏನವು? ಪ್ರಕೃತಿ ಜಾನ್ ಗುಣಾನ್, ಎಲ್ಲ ಪ್ರಕೃತಿಯಿಂದ ಬಂದ ಪದಾರ್ಥಗಳು. ನಮ್ಮ ಅನೇಕರು ತಿಳ್ಕೊಂಡಿರ್ತಾರೆ, ನಾವು ತಿಂತೇವೆ ಅಂತ ತಿಳ್ಕೊಂಡಿರ್ತಾರೆ. ತಿನ್ನೋದ್ಯಾವುದು ನಮಗಲ್ಲ, ದೇಹಕ್ಕೆ ಹೋಗೋದೆಲ್ಲ ಕೂಡ, ಅದೆಲ್ಲ ಕೂಡ ತಿನ್ನೋದೆಲ್ಲ ದೇಹಕ್ಕೆ ಹೋಗುತ್ತೆ ಹೊರತು ಇವನು ಯಾವುದು ಮುಟ್ಟೋದೇ ಇಲ್ಲ. ದೇಹದಲ್ಲಿದ್ದ ಕ್ಯಾಶಿಯರ್ ಹೊತ್ಕೊಂಡ್ಬರ್ತಾನೆ ಸಂಬಳನ, ಲಕ್ಷಾಂತರ ರೂಪಾಯಿ ತಗೊಂಡು ಬರ್ತಾನೆ. ಏನಯ್ಯ ಕುಬೇರ ಆಗಿಬಿಟ್ಟಿ ಅಂತ ಕೇಳಿದರೆ, ಭಾಳ ಅಯ್ಯ ತಡ ಹೋಗೋ ತಡಾರೇ ಹಿಡ್ಕೊಂಡು ಹೋಗ್ತಾರೆ, ಬೇರೆ ಯಾರು ಹಂಚಿಬಿಡ್ತಾನೆ ಅಂತ ಹೇಳ್ತಾನೆ. ಇದು ಯಾವುದು ಅವನು ತಿನ್ನಾಗಿರ್ತಾನೆ, ಸಂಬಳ ಎಷ್ಟು ಅವನಿಗೆ ಬರೋದು, ಉಳಿದೆಲ್ಲ ಕೊಟ್ಟು ಬಿಡಬೇಕು ಅವನು, ಇಲ್ಲವರ ದೊಡ್ಡ ಅದು ಅಫೆನ್ಸ್ ಆಗ್ತದೆ. ಅದೇ ರೀತಿಯಲ್ಲಿ ನಾವೇನು ಪದಾರ್ಥ ತಿಂತೇವೆ ಅದೆಲ್ಲ ದೇಹಕ್ಕೆ ಮುಟ್ಟಿರುತ್ತೆ ಹೊರತು ಜೀವಕ್ಕೆ ಮುಟ್ಟೋದಿಲ್ಲ, ನಮ್ಗೆ ಅರ್ಥ ಆಗಬೇಕಾಗ್ತದೆ. ಅದಕ್ಕೆ ಜ್ಞಾನಿಗಳು ಯಾತಕ್ಕೆ ಈ ಭೋಜನಾದಿಗಳನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಉಪವಾಸ ತಿಂಗಳಗಟ್ಟೆ ಕೂತ್ ಬಿಡ್ತಾರೆ ಅಂತ ಕೇಳಿದರೆ, ಅವ್ರಿಗೆ ಗೊತ್ತು ನಮಗಲ್ಲ, ಇದು ಎಲ್ಲ ದೇಹಕ್ಕೆ ಮುಟ್ಟೋದಷ್ಟೇ ಗೊತ್ತವ್ರು. ಈ ಮಾತು ನಮ್ಗೆ ಅರ್ಥವಾದರೆ ನಾವೆಲ್ಲ ಏನೇನು ಮಾಡ್ತಿದ್ದೇವೆ ಅದು ದೇಹಕ್ಕೆ ಮಾಡ್ತಾ ಇದ್ದೇವೆ ಅಷ್ಟೇ. ಹೋಗ್ಲಿ ಅದಕ್ಕೆ ಮಾಡೋಣ ಅಂತ ಕೇಳಿದರೆ ಬಿಟ್ಟೋಗುತ್ತಲ್ಲ, ತಬ್ ಒಂದು ಫೈನ್ ಡೇ ಇಲ್ಲೇ ಉಳ್ಕೊಂಡ್ಬಿಡುತ್ತೆ, ಹಿಂದೆ ಹೋಗೋದೇ ಇಲ್ಲ. ನಾವು ಕೇಳಿದ್ದೇವಲ್ಲ ಎಲ್ಲಿ ಉಳಿದ ದೇಹಸ್ಥಿತ ಯಾಮ್ ಪರಲೋಕ ಮಾರ್ಗೇ ಕರ್ಮಾನುಗೋಗ ಛತಿ ಜೀವ ಏಕ. ಯಾವ ದೇಹಕ್ಕಂತ ಇಷ್ಟೆಲ್ಲ ಮಾಡಿದಿರಿ, ಆ ದೇಹ ಏನ್ ಮಾಡುತ್ತೆ? ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಗಾಣದು, ಏನು ಆಸ್ತಿ ಪಾಸ್ತಿ ಒಂದು ಚೂರು ಅದರಿಂದ ಹೋಗೋದಿಲ್ಲ, ಎಲ್ಲ ಬಿಟ್ಟು ಹೋಗ್ತಾನೆ. ಅಂದ್ರೆ ದೇಹಕ್ಕೋಸ್ಕರ ಏನೇನು ಮಾಡಿದ, ಯಾವುದು ದೇಹಕ್ಕೆ ಮುಟ್ಟಿತು ಆಮೇಲೆ ಅದು ಬರಲಿಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತು. ಕರ್ಮಾನುಗೋಗ ಛತಿ ಜೀವ ಏಕ, ಒಬ್ಬನೇ ಹೋಗ್ತಾನೆ, ಅವ್ರ ಹಿಂದೆ ಯಾವುದು ಒಯ್ಲಕ್ಕೆ ಬರೋದೇ ಇಲ್ಲ. ವಿದ್ಯಾರ್ಥಿ ಕಾಲೇಜ್ ಮುಗಿಸ್ತಾನೆ, ಕೋರ್ಸ್ ಮುಗಿಸ್ತಾನೆ, ಏನು ಹೋಗ್ತಾನೆ ಹಿಂದೆ ಡೆಸ್ಕು ಗಿಸ್ಕು ಒಯ್ದು ಬಿಟ್ರೆ ಗೋವಿಂದ, ಡೆಸ್ಕು ಟೇಬಲ್ಲು ಅದೆಲ್ಲ ಒಯ್ದು ಬಿಟ್ರೆ ಏನಿಲ್ಲ, ಬಾರಸ್ ಕಾರ್ಡ್ ಅಷ್ಟೇ, ಏನು ಒಯ್ಯಾಗಿಲ್ಲೇ ಇಲ್ಲ. ಎಲ್ಲ ಬಿಟ್ಟು ಅಲ್ಲೇ ಬರ್ತಾ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಆ ಕಡೆ, ಯಾವುದು ಒಯ್ಲಕ್ಕೆ ಬರೋದಿಲ್ಲ. ಪಾಸ್ ಮಾಡಿ ಎಂಜಾಯ್ ಮಾಡೋದು ಅವನು, ಟೇಬಲ್ ಪಾಸ್ ಆಯಿತು ಅಂಬೋದಿಲ್ಲ, ಚೇರ್ ಪಾಸ್ ಆಯಿತು ಅಂಬೋದಿಲ್ಲ, ಆ ವಿದ್ಯಾರ್ಥಿ ಪಾಸ್ ಆದ ಅಂತ ಕರೀತಾರೆ. ಸೊ ಭೋಕ್ತೃತ್ವ ಜೀವನಿಗೆ, ಪುರುಷನಿಗೆ, ಮತ್ತು ಈ ಒಂದು ಉಪಾದಾನ ಕಾರಣ ಅಂಬೋದು ಪ್ರಕೃತಿಗೆ. ಜೀವನ ಲಿಮಿಟೇಷನ್ ಕೂಡ ಹೇಳೋದು ಅದಕ್ಕೆ, ದೇಹ ಇರೋರಿಗೂ ಮಾತ್ರ ತಿನ್ನಕ್ ಬರುತ್ತಾದ್ರಿಂದ, ಆಮೇಲೆ ತಿನ್ನಕ್ ಬರೋದಿಲ್ಲ ಆದ್ರಿಂದಾಗಿನೇ ತಿನ್ನೋದು ದೇಹಕ್ಕೆ ಬಿಟ್ಟುತ್ತಾದ್ರಿಂದ. ಎಷ್ಟೋ ಜನ ಯಾಕೆ ಒಳ್ಳೆ ದೇಹ ಬೇಕು ಅಂತ ಕೇಳ್ತಾರೆ, ಭೋಗಕ್ಕೆ ದೇಹ ಬೇಕೇ ಬೇಕಾದ್ರಿಂದ ಕೇಳ್ತಾರೆ. ಮತ್ತೆ ಯಾವುದೋ ದೇಹದಿಂದ ಭೋಗ ಮಾಡಕ್ಕೆ ಸಾಧ್ಯವಾಗೋದಿಲ್ಲ, ಹುಚ್ಚಾಪಟ್ಟೆ ರೋಗ ರುಜಿನ, ಹುಟ್ಟಾಪಟ್ಟೆ ರೋಗ ರುಜಿನ, ಅದ್ರಲ್ಲಿ ಕೂತವನು ತಿನ್ನಲಿಕ್ಕೆ ಬರೋದಿಲ್ಲ. ಏನು ತಿಂದ್ರು ವಾಂತಿ ಆಗೋದೇನು, ಇದಾಗೋದೇನು, ಜೀರ್ಣ ಆಗದೇ ಇರೋದೇನು. ಎಷ್ಟೋ ಜನ ಊಟ ಮಾಡೋಕ್ಕಿಂತ ಔಷಧಿ ತಿಂಬೋದೇ ಜಾಸ್ತಿ ಪಾಪ, ಫುಡ್ಗಿಂತ ಗುಳಿಗೆಗಳೇ ಜಾಸ್ತಿ ಇರ್ತಾವೆ ಪಾಪ. ಕಾರಣ ನೂರಾರು ರೋಗಗಳು, ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅಂದರೆ ದೇಹದ ಒಳಗಿದ್ದ ಜೀವನಿಗೆ ಆ ದೇಹದ ಲಿಮಿಟೇಷನ್ ತಕ್ಕಂತೆ ಮಾತ್ರ ಭೋಗ ಮಾಡಕ್ಕೆ ಬರುತ್ತೆ, ಹೆಚ್ಚು ಮಾಡಕ್ಕೆ ಬರೋದಿಲ್ಲ. ದೇಹ ಸರಿ ಇದ್ರೆ ಬೇಕಾಷ್ಟು ಭೋಗ ಮಾಡಕ್ಕೆ ಬರುತ್ತೆ. ಅದಕ್ಕೆ ದೇವತೆಗಳ ದೇಹ ಇರುತ್ತಲ್ಲ, ಆ ಭೋಗದ ರೀತಿನೇ ಬೇರೆ. ದೇವತೆಗಳ ದೇಹದ ಭೋಗದ ರೀತಿ ಬೇರೆ, ಆದರೆ ಜೀವನ ಭೋಗದ ದೇಹದ ರೀತಿ ಬೇರೆ. ಇದು ಕಬ್ಬಿಣ ಇದ್ದಾಗ ಅದು ಚಿನ್ನ ಇದ್ದಾಗ, ಚಿನ್ನದ ವ್ಯಾಲ್ಯೂನೇ ಬೇರೆ, ಇದ್ರ ವ್ಯಾಲ್ಯೂನೇ ಬೇರೆ. ಸ್ಟಿಲ್ ದೇವತೆಗಳ ದೇಹನೂ ಅದು ಫಿಸಿಕಲ್ಲೇ, ಮತ್ತೆ ಅದು ಪ್ರಾಕೃತಿಕನೇ, ಆದರೆ ಕ್ವಾಲಿಟಿ ಮಾತ್ರ ಡಿಫರೆಂಟ್ ಆಗ್ತದೆ ಅಷ್ಟೇ. ಇದು ಟಿವಿ ಕಲರ್ ಟಿವಿನೇ ಬ್ಲ್ಯಾಕ್ ಆ್ಯಂಡ್ ವೈಟ್, ಎಷ್ಟು ಡಿಫ್ರೆನ್ಸ್ ಬರುತ್ತಲ್ಲ ಆ ಟೈಪ್. ದೇವತೆಗಳ ದೇಹದೊಳಗಿರೋ ರೀತಿನೇ ಬೇರೆ, ಇದರ ರೀತಿನೇ ಬೇರೆ. ಇಷ್ಟು ವ್ಯತ್ಯಾಸಕ್ಕೇನೆ 10-20 ಸಾವಿರ ಡಿಫ್ರೆನ್ಸ್ ಬರಬೇಕಾದ್ರೆ ಅಲ್ಲಿಗೆ ಎಷ್ಟು ಮಾಡಿ ಇಮ್ಯಾಜಿನ್ ಮಾಡಕ್ಕೆ ಆಗದೇ ಇದ್ದಷ್ಟು ವ್ಯತ್ಯಾಸ ಬರುತ್ತೆ ಇಬ್ಬರಿಗೂ ಕೂಡ. ಆದ್ದರಿಂದ ಒಳ್ಳೆ ದೇಹ ಇಟ್ಕೋಬೇಕಾದ ನಮ್ಮ ಕೆಲಸ, ದೇವರು ಕೊಟ್ಟ ದೇಹನ ಮೇಂಟೈನ್ ಮಾಡಬೇಕಾದ ನಮ್ಮ ಕೆಲಸ. ಇವತ್ತು ಏನು ಮೇಂಟೈನ್ ಮಾಡ್ತಾರೆ, ಸಿಕ್ಕಿದ್ದು ತಿನ್ನು, ಸಿಕ್ಕಿದ್ದು ಕುಡಿದು, ಏಳ್ತಲಕ್ಕೆ ಕುಡಿದು ಬಿಡ್ತಾರೆ ನಡಿ ಅಂತೇಳಿ. ಏಳ್ತಲಕ್ಕೆ ಬೆಡ್ ಕಾಫಿ, ಎಷ್ಟು ಹುಚ್ಚರಿದ್ದಾರೆ. ನಮ್ಮ ದೇಹದಿಂದ 9 ದ್ವಾರಗಳು ಹುಟ್ಟು ಅಂತ, 9 ದ್ವಾರಗಳು ಅಂತ ಕರೀತಾರೆ, 9 ದ್ವಾರಗಳು. ಈ ವೈಶಿಷ್ಟ್ಯ ಏನು ಗೊತ್ತೇನು, ರಾತ್ರಿ ಮಲಗಿರ್ತಾನೆ, ಬೆಳಗಾಗ ಹೊತ್ತಿಗೆ ಎಲ್ಲ ಎಕ್ಸ್ಪೆಲ್ ಮಾಡ್ತಾ ಬರುತ್ತೆ, ಕೊಳೆನೆಲ್ಲ ಹೊರಗೆ ಹಾಕುತ್ತೆ ಅದೆಲ್ಲ ಕೂಡ. ಬಾಯಲ್ಲಿ ಜೊಲ್ಲು ಬಂದಿರುತ್ತೆ, ಕಣ್ಣಲ್ಲಿ ಇದು ಕಟ್ಟಿರುತ್ತೆ, ಕಿವಿಯಲ್ಲಿ ಎಲ್ಲ 9 ದ್ವಾರಗಳಿಂದ ಬರಲಕ್ಕೆ ಶುರುವಾಗಿರುತ್ತೆ. ಇವನೇನು ಮಾಡಬೇಕು, ಇವನು ಅದನ್ನು ಕ್ಲೀನ್ ಮಾಡಬೇಕು. ಬಾಯಲ್ಲೆಲ್ಲ ಜೊಲ್ಲು ಸೇರ್ಕೊಂಡಿರುತ್ತೆ ಕೊಳೆ, ಮತ್ತೆ ಬೆಡ್ ಕಾಫಿ ಕುಡಿದ್ಬಿಟ್ಟು ಕಾಫಿ ತೆಗೆದು ಒಳಗೆ ಹೋಗಿಬಿಡುತ್ತೆ. ಮತ್ತೆ ಹಾಗೆ ಯಾವುದು ಹೊರಗೆ ಹೋಗ್ಬೇಕೋ ಒಳಗೆ ಹೋಗುತ್ತೆ, ಆರೋಗ್ಯ ಹೇಗೆ ಸರಿಗಿರಬೇಕು ಅವನಿಗೆ. ಆದ್ದರಿಂದ ಶೌಚಾಲಯಗಳನ್ನು ಪೂರೈಸ್ತೇನೆ, ದಂತಧಾವನಾದಿಗಳನ್ನು ಮಾಡದೇನೆ ಏನೂ ತಿನ್ನೋ ಹಕ್ಕು ಇಲ್ಲ, ಅದು ದೇಹ ಕೆಟ್ಟ ಹೋಗುತ್ತೆ. ಕೊಳಕಿಟ್ಕೊಂಡು ಹಾಕಿದ್ರೆ ಏನು ಪ್ರಯೋಜನ, ಅದನ್ನು ಕ್ಲೀನ್ ಮಾಡಿ ಹಾಗೆ ಆಯಿಲ್ ಹಾಕ್ತಾರೆ ನೋಡಿ, ಹಾಗೆ ಹಾಕಿಬಿಟ್ರೆ ಅದು ಕೊಳಕಾಗುತ್ತಷ್ಟೆ. ಮಿಷನ್ಗೆ ಅಪ್ಲೈ ಮಾಡ್ತೀವಿ, ನಮ್ಮ ದೇಹಕ್ಕೆ ಅಪ್ಲೈ ಮಾಡೋದಿಲ್ಲ, ಇದು ಆಶ್ಚರ್ಯ. ಮಿಷನ್ಗೆ ಅಪ್ಲೈ ಮಾಡ್ತೀರಲ್ಲ, ಕೊಳಕದ್ರಲ್ಲಿ ತುಂಬಿಸೋದಿಲ್ವಲ್ಲ ನೀವೀಗ, ಇದಕ್ಕೆ ಹೇಗೆ ದೇಹ ತುಂಬಿಸ್ತೀರಿ ಹಾಕಿದ್ರೆ? ಅಂದರೆ ಯಾವುದಕ್ಕೋಸ್ಕರ ಹೇಳಲಿಲ್ಲ ಇದೆಲ್ಲ ಕೂಡ, ಏನು ತಿನ್ನೋ ಕುಡಿಯೋದು ಕಂಡ್ರೆ ಭಾರಿ ಸಂಕಟ ಇವರಿಗೆ, ಅದಕ್ಕೆ ಬೈತಾರೆ ಅಂತ ಹೇಳಲಿಲ್ಲ. ಇವ್ರು ಒಳ್ಳೆಯದಾಗಲಿ ಅಂತ ಶಾಸ್ತ್ರ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಈ ಆಚಾರ ವಿಚಾರ ನಿಯಮಗಳೆಲ್ಲ ಕೂಡ ಬೇಸಿಕಲಿ ಫಸ್ಟ್ ಆರೋಗ್ಯ, ಸೆಕೆಂಡ್ ವಿಚಾರ. ಒಳ್ಳೆಯ ಆರೋಗ್ಯ ಇದ್ರೆ ಒಳ್ಳೆ ವಿಚಾರ ಬರಲಿಕ್ಕೆ ಸಾಧ್ಯ. ರೋಗಿ ಏನು ಉಪದೇಶ ಮಾಡ್ತೀರೋ, ಅಯ್ಯೋ ಕಿರಿಸ್ತಿರ್ತಾರೆ, ಅಯ್ಯೋ ಅಮ್ಮ ಅವನು ಏನು ಹೇಳಕ್ ಬರುತ್ತೆ ನಿಮಗಾಗ. ಆರೋಗ್ಯ ಸರಿ ಇದ್ರೆ ಆಗ ರಿಸೀವ್ ಮಾಡಲಿಕ್ಕೆ ಸರಿ ಹೋಗುತ್ತಾನೆ. ಆ ದೃಷ್ಟಿಯಿಂದ ಜೀವನ ಒಂದು ಭೋಕ್ತೃತ್ವ ಯಾವ ರೀತಿ ಇದೆ ಎಂಬುದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಇನ್ನು ಗುಣಗಳಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಬರ್ತಾ ಹೋಗುತ್ತೋ ಅದಕ್ಕೆ ತಕ್ಕಂತೆ ಮುಂದಿನ ಲೈಫ್ ಫ್ರೇಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಲೈಫ್ ಡಿಸೈಡ್ ಆಗಬೇಕಾದ್ರೆ ಈ ಲೈಫಿನ ಶುರುವಾಗ್ತದೆ. 3 ವರ್ಷದ ಕೋರ್ಸ್ಗೆ ಫೈನಲ್ ಇಯರ್ ಮಾರ್ಕ್ಸ್, ಸೆಕೆಂಡ್ ಇಯರ್ ಮಾರ್ಕ್ಸ್, ಫಸ್ಟ್ ಇಯರ್ ಮಾರ್ಕ್ಸ್ ಸೇರ್ತಾ ಹೋಗುತ್ತೆ ನೋಡಬೇಕು. ಆ ಥರ ದೇಹದಿಂದ ದೇಹಕ್ಕೆ ಹೋಗ್ತಾ ಬರ್ತಾನಲ್ಲ, ಇಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಅಂಟಿಕೊಂಡು ಹೋಗುತ್ತಂತೆ ಹಿಂದ್ಗಡೆ. ಅದಕ್ಕೆ ಕರ್ಮಾನುಭೋಗ ಗಚ್ಚತಿ ಜೀವ ಏಕಃ, ಅಲ್ಲಿ ಮಾಡಿರೋ ಸಾಧನೆಗಳೆಲ್ಲ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಆ ಟೆಕ್ಸ್ಟ್ ಬುಕ್ ಇಲ್ಲ, ಮೇಸ್ಟ್ರು ಚೇಂಜ್ ಆಗಿದೆ, ಕಾಲೇಜ್ ಚೇಂಜ್ ಆಗಿದೆ, ಡ್ರೆಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಆ ಮಾರ್ಕ್ಸ್ ಕಾರ್ಡ್ ಮಾತ್ರ ಹಾಗೆ ಮುಂದಕ್ಕೆ ಹೋಗ್ತಾ ಬರುತ್ತೆ. ಏನು ಮಾರ್ಕ್ಸ್ ಎಂಟ್ರಿ ಆಗಿರುತ್ತೆ, ನೆಕ್ಸ್ಟ್ ಇದಕ್ಕೆ ಅದೇ ಬೇಸಿಸ್. 3 ವರ್ಷದ ಒಟ್ಟು ಟೋಟಲ್ ಮಾಡಬೇಕಾದ್ರೆ ಯಾರ್ಯಾರು ಮಾರ್ಕ್ಸ್ ಟೋಟಲ್ ಮಾಡೋದಿಲ್ಲ, ಇವಂದೇ 3 ವರ್ಷ ಟೋಟಲ್ ಮಾಡ್ತಾರೆ. ಅವನು ಫಸ್ಟ್ ಇಯರ್, ಇವನು ಸೆಕೆಂಡ್ ಇಯರ್ ತೊಗೊಂಡು ಟೋಟಲ್ ಮಾಡಿಬಿಟ್ರೆ ಎಲ್ಲವರು ಮೇಲೆ ಫಸ್ಟ್ ರ್ಯಾಂಕ್ ಬಂದುಬಿಡ್ತಾ ಇತ್ತು. ಆ ರೀತಿ ಮಾಡಾಗಿಲ್ಲ, ಅವನು ಏನು ಬಂದಿರುತ್ತೆ ಅದು ಮಾತ್ರ ಟೋಟಲ್ ಮಾಡ್ತಾ ಹೋಗಬೇಕು. ನಮ್ಮ ದೇಹ ಹಾಗೆ ವರ್ಷ ವರ್ಷಕ್ಕೆ ಹೇಗೆ ನಾವು ಮುಂದಕ್ಕೆ ಹೋಗ್ತೇವೋ ಜನ್ಮ ಜನ್ಮಕ್ಕೆ ಹಾಗಾಗತ್ತೆ ಅಂತ ಹೇಳ್ತಾರೆ. ಆಗ ಪುನರ್ಜನ್ಮದ ಕಾನ್ಸೆಪ್ಟ್ ಬರ್ತದೆ. ಸದಸದ್ಯೋನಿ ಜನ್ಮಸು ಭಗವಂತ ಹೇಳಿದ ಮೇಲೆ ಪುನರ್ಜನ್ಮ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದ. 6ನೇ ಅಧ್ಯಾಯದಲ್ಲಿ ಬಂದಿದೆ ಈಗಾಗಲೇ. 6ನೇ ಅಧ್ಯಾಯದೊಳಗೆ ಯೋಗಿ ಆದವನು ಏನ್ ಮಾಡ್ತಾನೆ, ಮತ್ತೆ ಹುಟ್ಟು ಬರ್ತಾನೆ. ಶುಚಿರಾಮ್ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. 6ನೇ ಅಧ್ಯಾಯಕ್ಕೆ ಸಂಬಂಧಪಡತಕ್ಕಂಥ ವಿಚಾರಗಳಿವೆಲ್ಲ ಕೂಡ. ಅಂದರೆ ಇವನು ಯಾವ ರೀತಿ ಬದುಕಿರ್ತಾನೋ, ಸದ್ಯೋನಿ ಅಸದ್ಯೋನಿ.